ఎందరో మహానుభావులు, అందరికీ వందనములు. విద్వత్ సవ్యసరిదె గురుగళ సాన్నిధ్యలే ಲೌಕಿಕದಿಂದ ಪಾರಮಾರ್ಥದ ಕಡೆಗೆ ಕರೆದೊಯ್ಯುತ್ತಿ ನಿಂತ ಪಣ ತೊಟ್ಟಿ ಬಂದಿರತಕ್ಕಂಥ ಗುರುಗಳ ಪಾದಕಮಲಿಗೆ ನನ್ನ ನಮನಗಳು. ಈ ಶಾಲೆಯ ಬಾಲ್ಯದ ದಿನಗಳಿಂದ ನಾನು ಕಂಡುಕೊಂಡಿದ್ದೀನಿ. ದ ಗ್ರೋತ್ ವಾಸ್ ಪ್ರಾಕ್ಟಿಕಲಿ ಸ್ಲೋ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಐ ಆಮ್ ನಾಟ್ ಏಬಲ್ ಟು ಟಾಕ್ ವೆರಿ ಫ್ಲೂಯೆಂಟ್ಲಿ ಇನ್ ಕನ್ನಡ. And I have seen it growing right from the inception, and the growth was rather very gradual, and it became geometric in its progression, geometrically it grew, and now I see the exponential growth of the institution. Rather, I am very proud of this for the simple reason that the residents and the nearby people are taking a lot of interest in the field of education, and the school is becoming the center of learning and development. And extremely thankful for the epoch contribution made by our Sir Shri Guru Raja, and this will continue, his progeny will continue, and I wish lot more funds will run to the institution, and we on the behalf of Vijay Bharati promise you that we will take all care to spread education in the real sense of the term. I am extremely thankful, and our prostration to our Guruji once again. Thank you very much.
Imam Prasuptam Sanjeevayatya Khila Shakti Dharaswadhamna ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕ ವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನತೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂಧತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವದ. ಹರಾಯ ಭಜತಾನಿಷ್ಠ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವದಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರತಾಯ ಜ್ಞಾನಪ್ರತಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೆ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ಇಲ್ಲಿ ಪ್ರಾರಂಭವಾಗಿ ಈಗಾಗಲೇ ಶ್ರೀ ಗುರುರಾಜರಾಯರು ಹೇಳಿದ ಹಾಗೆ ಇದು 6ನೇ ಪ್ರವಚನ ಮಾಲಿಕೆ. ಶ್ರೀಮನ್ ಮಹಾಭಾರತ ನಮ್ಮೆಲ್ಲರ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಸಂದೇಶವನ್ನು, ಜ್ಞಾನ ಸಂದೇಶವನ್ನು ಕೊಡತಕ್ಕಂತಹ ಗ್ರಂಥ. ಮನುಷ್ಯ ಏನನ್ನು ತಿಳಿದ್ರೆ, ಯಾವ ರೀತಿಯಾಗಿ ಬದುಕಿದರೆ ತನ್ನ ಜೀವನವನ್ನು ಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ತಾನೆ, ಅಂತಹ ವಿಚಾರವನ್ನು ಹೇಳೋದು ಶ್ರೀಮನ್ ಮಹಾಭಾರತ. ವಿದ್ಯಾರ್ಥಿ ಬೇರೆ ಏನನ್ನೋ ಓದಿದರೆ ಪಾಸಾಗೋದಿಲ್ಲ, ಅಂದರೆ ಟೆಕ್ಸ್ಟ್ ಬುಕ್ ಓದಿದರೆ ಮಾತ್ರ ಪಾಸಾಗೋದು. ಬೇರೆ ಏನೇ ಓದಿದರೂ ಕೂಡ ಅದು ಜನರಲ್ ನಾಲೆಡ್ಜ್ ಆಗುತ್ತೆ ಹೊರತು ತಾನು ಓದ್ತಕ್ಕಂಥ ಪಠ್ಯಕ್ಕೆ ಉತ್ತೀರ್ಣನಾಗಲಿಕ್ಕೆ ಅದು ನೆರವು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬೇರೆ ಯಾವುದೇ ಜ್ಞಾನವೂ ಕೂಡ ನಮ್ಮ ಲೌಕಿಕದ ಸುಖ ಸಂತೋಷಗಳಿಗೆ ಸಾಧನವಾದೀತೆ ಹೊರತು ಪಾರತ್ರಿಕ ಸುಖ, ಶಾಶ್ವತ ಸುಖ, ಆಧ್ಯಾತ್ಮಿಕ ಸುಖ ಅದು ನಮಗೆ ಸಿಕ್ಕಬೇಕು ಅಂತಿದ್ರೆ ಬೇರೆ ಯಾವ ದಾರಿಯೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ, ತತ್ವಜ್ಞಾನಕ್ಕೆ ಸದೃಶವಾದ ಮತ್ತೊಂದು ಉಪಾಯವೇ ಇಲ್ಲ ಅಂತ ಹೇಳಿ. ಅದು ಒಂದು ಉಪಾಯ ಅಲ್ಲ, ಅದು ಒಂದೇ ದಾರಿ, ಬೇರೊಂದು ದಾರಿ ಇಲ್ಲ ಅಂಥೇಳಿ ಶಾಸ್ತ್ರಗಳು ಘೋಷಣೆ ಮಾಡಿವೆ. ಅಂತ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿದರೆ ಮಹಾಭಾರತ ಸಾರ್ವತ್ರಿಕವಾದ ಗ್ರಂಥ, ಅದು ಸಾರ್ವಜನಿಕವಾದ ಗ್ರಂಥ, ಸಾರ್ವತ್ರಿಕವಾದ ಗ್ರಂಥ. ಅದನ್ನು ಯಾರೂ ಕೇಳಬಹುದು, ಕೇಳಿದರ ಪ್ರಯೋಜನ ಪಡೆಯಬಹುದು. ವಿಶಾಲವಾದಂತಹ ದೃಷ್ಟಿಕೋನ, ಪರಿಪೂರ್ಣವಾದ ವಿಚಾರ, ಎರಡರ ಸಂಗಮ ಅಂದರೆ ಶ್ರೀಮನ್ ಮಹಾಭಾರತ. ಸಕಲ ಶಾಸ್ತ್ರಗಳಲ್ಲೂ ಕೂಡ ಮಹಾಭಾರತಕ್ಕೆ ಅಗ್ರಸ್ಥಾನ ಅನ್ನೋದನ್ನು ಪುರಾಣಗಳು ಸಾರಿವೆ. ಅದನ್ನು ಆಚಾರ್ಯರ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ನಭಾರತ ಸಮಂ ಶಾಸ್ತ್ರಂ ಅನ್ನೋದೇ ಸಿದ್ಧಾಂತ. ಅಂತ ಮಹಾಭಾರತ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೀವನದಲ್ಲಿ ಹೇಗೆ ದಿನ ಬೆಳಗಾದರೆ ಸಂಘರ್ಷದ ಮಧ್ಯೆ ಬದುಕ್ತೇವೆಯೋ, ಪಾಂಡವರ ಜೀವನ ಪ್ರತಿ ಹಂತದಲ್ಲೂ ಕೂಡ ಸಂಘರ್ಷದ ಮಧ್ಯೆನೆ ಬದುಕಿತ್ತು. ಇವತ್ತು ನಾವು ಕಾಮ, ಕ್ರೋಧ, ಲೋಭ ಮೊದಲಾದಂತಹ ಶತ್ರುಗಳ ಮಧ್ಯೆ ಬದುಕಿದರೆ ಬರೀ ಕಾನ್ಸೆಪ್ಟ್ಗಳಷ್ಟೇ ಅಲ್ಲ, ದೈತ್ಯರಲ್ಲಿ ಮಹಾದೈತ್ಯ ದುರ್ಯೋಧನ ಕಲಿ ಅವನೇ ದುರ್ಯೋಧನ, ಅಂಥವನ ನೇತೃತ್ವದಲ್ಲಿ ನೇರವಾಗಿ ಅವರನ್ನು ದುಷ್ಟಶಕ್ತಿಗಳು ಆಕ್ರಮಿಸ್ತಾ ಹೋಗ್ತಾ ಇದೆ. ಆದರೆ ಪಾಂಡವರು ಯಾವ ಕಾಲಕ್ಕೂ ಕೂಡ ಅದಕ್ಕೆ ಒಳಗಾಗೋದೇ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಪಾಂಡವರದ್ದೇ ಜಯ, ಕೌರವರದ್ದೇ ಪರಾಜಯ. ಕುರುಕ್ಷೇತ್ರ ಯುದ್ಧದಲ್ಲಿ ಒಂದೇ ಕೌರವರು ಸೋತಿದ್ದಲ್ಲ, ಎಲ್ಲ ಕಡೆಗೂ ಸೋಲು ಅವರದ್ದೇನೆ. ಅದರ ಜೊತೆಗೆ ಪಾಂಡವರು ಬರೀ ಗೆಲ್ಲೋದಲ್ಲ, ಅಸಾಧಾರಣವಾದ ವಿಜಯವನ್ನು ಪಾಂಡವರು ಸಂಪಾದನೆ ಮಾಡುತ್ತಾರೆ. ಅದೇ ನಮಗೆ ಮಾರ್ಗದರ್ಶನ ಅಂದರೆ ಅದೇನು. ಎಂಥ ಬದುಕು ಪಾಂಡವರನ್ನು ಮೇಲಕ್ಕೆತ್ತಿತು, ಎಂಥ ಬದುಕು ಕೌರವರನ್ನು ಕೆಳಕ್ಕೆ ಬೀಳಿಸ್ತು ಅಂತ ತಿಳ್ಕೊಂಡ್ರೆ ಪಾಂಡವರ ಬದುಕು ನಮ್ಮ ಆದರ್ಶವಾಗಬೇಕೇ ಹೊರತು ಕೌರವರ ಬದುಕಲ್ಲ ಅಂತ ಹೇಳಿ ನಿಶ್ಚಿತವಾಗುತ್ತೆ. ಪಾಂಡವರ ಸಾಧನೆ ಏರ್ತಾ ಏರ್ತಾ ಬಂದು ಎಲ್ಲಿಗೆ ಬಂದಿದ್ದಾರೆ ಪಾಂಡವರಿಗೆ ನೋಡಿದ್ದೇವೆ. ಈಗಾಗಲೇ ರಾಜಸೂಯ ಯಾಗವನ್ನು ಮಾಡಿದ್ದಾರೆ. ಅಂಥ ಯಾಗವನ್ನು ಮಾಡಿದ ಜನಗಳ ಸಂಖ್ಯೆ ಇತಿಹಾಸದಲ್ಲೇನೆ, ನಮ್ಮ ಈ ಹಿಸ್ಟ್ರಿ ಅಲ್ಲ, ಲೋಕದ ಹಿಸ್ಟ್ರಿ ಅಲ್ಲ, ನಮ್ಮ ಪುರಾಣ ಪ್ರಪಂಚದಲ್ಲೇನೆ ಅಂಥ ರಾಶಿಯಾಗ ಮಾಡಿದವರು ಬರೀ 3-4 ಜನ ಮಾತ್ರ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಪಾಂಡವರ ದಾಖಲೆ ಅಷ್ಟಪೂರ್ವವಾದದ್ದು. ಅದೆಲ್ಲ ಅನುಕೂಲ ಇದ್ದಾಗ ಮಾಡಿದ್ದಲ್ಲ ಅವರು. ಜರಾಸಂಧನಂತಹ ಶತ್ರು ಒಂದು ಕಡೆಗೆ, ದುರ್ಯೋಧನಂಥವರು ಮತ್ತೊಂದು ಕಡೆಗೆ, ಅಂಥವರನ್ನೆಲ್ಲ ಸದೆ ಬಡಿದು ಬಿಟ್ಟು ರಾಶಿಯಾಗವನ್ನು ಮಾಡಿ ಚಕ್ರವರ್ತಿಗಳು ಅನಿಸಿದ್ದು ಪಾಂಡವರ ಅಸಾಧಾರಣವಾದ ಮಹತ್ವ. ಅದು ಸಾಧ್ಯವಾಗಲಿಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದು ಶ್ರೀಕೃಷ್ಣನ ಅನುಗ್ರಹ. ಯಾರು ದೈವಾನುಗ್ರಹದ ಹಿನ್ನೆಲೆಯಲ್ಲಿ ಬದುಕ್ತಾರೆ ಅವರಿರತಕ್ಕಂಥ ಎತ್ತರಕ್ಕೆ ದೈವವನ್ನು ಎದುರಿಸಿ ಬದುಕ್ತಕ್ಕಂಥ ವ್ಯಕ್ತಿ ಎಂದೂ ಏರಳಾರ ಅನ್ನೋದು ಅದರ ಸಂದೇಶ. ಆ ರೀತಿ ಇದ್ದಿದ್ದಕ್ಕೆ ಪಾಂಡವರು ರಾಶಿಯಾಗವನ್ನು ಮಾಡಿದರು, ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದರು. ಸಮಸ್ತ ಶತ್ರುಗಳನ್ನು ಗೆಲ್ಲಬೇಕು, ಒಬ್ಬರಾಜನು ಸೋಲೋದಿಲ್ಲ ಅಂತಾಗಲೇಬಾರದು. ಆಗ ರಾಶಿಯಾಗ ಎಲ್ಲ ಸಬ್ಜೆಕ್ಟು ಪಾಸಾದರೆ ಮಾತ್ರ ಹೇಗೆ ಪಾಸು, ಎಲ್ಲ ರಾಜರನ್ನು ಗೆದ್ದರೆ ಮಾತ್ರ ಅದು ನಿಜವಾದ ರಾಜಸೂಯಾಗ, ಇಲ್ಲದೆ ಹೋದರೆ ಇಲ್ಲ. ಅಂಥ ಆ ರೀತಿ ರಾಜರು ಸೋತಬೇಕು ಇಲ್ಲ ಸಾಯ್ಬೇಕಷ್ಟೇ, ಅವರು ಬೇರೆ ದಾರಿನೇ ಇಲ್ಲ. ಕಪ್ಪಕಾಂಡಗಳನ್ನು ಕೊಡಬೇಕು, ಅದರಲ್ಲಿ ಪಾಲುಗೊಳ್ಳಬೇಕು, ಮತ್ತೆ ಅದರಲ್ಲಿ ಎಲ್ಲ ವಿಧವಾದಂಥ ಹಿರಿಮೆಯನ್ನು ಸಾಧಿಸಬೇಕು, ಜನಾಂಗದ ಪ್ರತಿಯೊಬ್ಬರಿಗೂ ಅದು ಮುಟ್ಟಬೇಕು. ಅದು ರಾಜಸೂಯಾಗದ ದೊಡ್ಡ ವೈಶಿಷ್ಟ್ಯ. ಅದನ್ನು ಪಾಂಡವರು ಸಾಧಿಸ್ತಾ ಇದ್ದಾರೆ. ಅಪಾರವಾದ ಸಂಪತ್ತನ್ನು 4 ದಿಕ್ಕುಗಳಿಂದ ತರ್ತಾರೆ ಪಾಂಡವರು. ಅಪಾರವಾದ ಸಂಪತ್ತು ಕ್ಷತ್ರಿಯರು ಬೇರೆಯವರೆಲ್ಲ ಕೂಡ ನಮಗೆ ಕೊಡಿ ಅಂತ ಕೇಳಿ ಮಾಡಬಹುದು, ಕ್ಷತ್ರಿಯರ ಹಾಗೆ ಕೇಳಾಗಿಲ್ಲ. ಕ್ಷತ್ರಿಯರು ಸಂಪಾದಿಸಬೇಕು, ಹೇಗೆ ಸಂಪಾದಿಸಬೇಕು ಅಂತ ಕೇಳಿದರೆ ಯುದ್ಧದಿಂದ ಸಂಪಾದಿಸಬೇಕು. ಅದು ಯಾರು ಸಾತ್ವಿಕರ ಮೇಲೆ ಯುದ್ಧ ಅಲ್ಲ, ತಾಮಸರ ಮೇಲೆ ಯುದ್ಧವನ್ನು ಮಾಡಿ ಅದನ್ನು ಕಿತ್ತುಕೊಳ್ಬೇಕು, ಅದನ್ನೆಲ್ಲ ಮತ್ತೆ ವಿನಿಯೋಗ ಮಾಡಬೇಕು. ತಾವು ಇಟ್ಕೊಳ್ಳೋದಕ್ಕೆ ಯಾವ ರಾಜನ ಸಂಪಾದನೆ ಮಾಡೋ ಹಾಗಿಲ್ಲ, ಅದಿಷ್ಟ ಸಮಾಜಕ್ಕೆ ಮತ್ತೆ ಮುಟ್ಟಬೇಕು. ಆಗ ಮುಟ್ಟಿದಾಗ ಅದಕ್ಕೆ ನಿಜವಾಗಲೂ ಕೂಡ ಯಜ್ಞಯಾಗಗಳು ಅಂತ ಹೇಳಿದ್ರೆ ಜನ ಏನು ತಿಳ್ಕೊಂಡಿದ್ರು, ಅದೊಂದು ವೇಸ್ಟ್ ಅಂತ ತಿಳ್ಕೊಂಡಿದ್ರು. ವೇಸ್ಟ್ ಅಲ್ಲ, ಸಮಾಜಕ್ಕೆ ಮುಟ್ಟುತ್ತೆ, ಹೇಗೆ ವೇಸ್ಟ್ ಆಗುತ್ತೆ ಅದು. ಇವತ್ತು ಇವತ್ತು ಒಂದು ಫ್ಯಾಕ್ಟ್ರಿ ನಡೀತಾ ಇದ್ರೆ ಅದರ ಪ್ರಾಪರೇಟರ್ ದುಡ್ಡು ಮಾಡ್ಕೊತಾ ಇರ್ತಾನೆ, ಜೊತೆಗೆ ಎಷ್ಟು ಸಂಸಾರಗಳು ಬದುಕ್ತಾ ಇರ್ತದೆ ಅದನ್ನು ಯೋಚನೆ ಮಾಡಬೇಕು. ಸಾವಿರಾರು ಕುಟುಂಬಗಳು ಅದನ್ನು ಅವಲಂಬಿಸಿ ಬದುಕ್ತಾ ಇರ್ತವೆ. ಯಜ್ಞಯಾಗಗಳು ಅಂದರೆ ಹಾಗೆ, ದೇವತೆಗಳ ಆರಾಧನೆ ಹೇಗೆ ನಡೀತಾ ಇರುತ್ತೋ ಅದೇ ರೀತಿ ಸಮಾಜದ ಎಲ್ಲರಿಗೂ ಕೂಡ ಅವರಿಗೆ ಬೇಕಾದ ಅಪೂರ್ವವಾದಂತಹ ವಸ್ತುಗಳು, ಅನ್ನಪಾನಾದಿಗಳು ಸಿಕ್ಕಲೇಬೇಕು. ಪಾಂಡವರ ಆ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿರ್ತಕ್ಕಂತಹ ನಾವಂದರೆ ಪೆಂಡಾಲ್ ಹಾಕಿಸಿದ್ರೆ ಪುಣ್ಯ, ನಾವು ಅದು ನಮ್ಮ ಸ್ಥಿತಿಯಲ್ಲಿದ್ದರೆ ಅಲ್ಲಿ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ನೆಲಕ್ಕೆ ಬಂಗಾರದ ಫ್ಲೋರಿಂಗ್ ಹಾಕಿದ್ರೆ ಅದು ಲೆಕ್ಕ ಹಾಕಿ ನೋಡಬೇಕು. ಪಾಂಡವರು ಅಷ್ಟು ಅಂದರೆ ಅಷ್ಟು ದುಡ್ಡನ್ನು ವ್ಯಯ ಮಾಡ್ತಾ ಇದ್ದಾರೆ. ಅದು ಓಡಾಡೋದು ಯಾರು? ಪಾಂಡವರು ತಾವು ಓಡಾಡ್ತಾ ಇಲ್ಲ, ಇಲ್ಲಿ ಜಗತ್ತೇ ಓಡಾಡ್ತಾ ಇದೆ. ಅದ್ರ ಮೇಲೆ ಎಲ್ಲರ ಉಪಯೋಗಕ್ಕೋಸ್ಕರ ಬಂದಿದ್ದು. ಮನೆಯಲ್ಲಿ ಕಟ್ಕೋತಾರೆ, ಮನೆಯವರು ಓಡಾಡ್ತಾರೆ. ಸಂಸ್ಥೆಯಲ್ಲಿ ಕಟ್ತಾನೆ, ಜನ ಎಲ್ಲ ಓಡಾಡ್ತಾರೆ. ಸಂಸ್ಥೆಗೆ ಕಟ್ಟಿದ್ದು ಇಡೀ ಸಮಾಜಕ್ಕೆ ಮುಟ್ಟುತ್ತೆ, ಮನೆಯಲ್ಲಿ ಮಾಡಿಕೊಂಡು ತರಗ ಮಾತ್ರ ಮುಟ್ಟುತ್ತೆ. ಯಜ್ಞಮಂಟಪ ಅಂತ ಹೇಳಿದರೆ ಸಮಸ್ತರಿಗೂ ಮುಟ್ಟಿತ್ತು. ಅದರಲ್ಲಿ ವೈಭವ ಅಂತ ಹೇಳಿದರೆ ಕಿಮು ಪಾತ್ರಾಧಿಕಂ ಸರ್ವಂ, ಕುಡಿಯೋ ಪಾತ್ರೆಗಳೆಲ್ಲ ಬಂಗಾರದ ಪಾತ್ರೆಗಳು ಬಂದು ಇವ ಸ್ಟೀಲ್ ಪಾತ್ರೆ ಕೊಟ್ಟು ಹೊಟ್ಕೊಂಡು ಹೋಗಿಬಿಡ್ತಾರೆ ಜನ, ಅಂಥ ಕಾಲ ಇದು. ಆದರೆ ಚಿನ್ನದ ಪಾತ್ರೆಗಳನ್ನು ಕುಡಿಲಿಕ್ಕೆ ತಟ್ಟೆ ಲೋಟಗಳೆಲ್ಲ ಚಿನ್ನದ ಕೊಡ್ತಾ ಇದ್ರೆ ಅದು ಎಷ್ಟು ಪಾಂಡವ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಒಂದು ಸಮಾರಂಭಕ್ಕೆ ಎಷ್ಟು ಸಂಗ್ರಹ ಮಾಡಿರ್ತಾನೆ, ವಿನಿಯೋಗ ಮಾಡಿಬಿಟ್ರೆ ಕೊಟ್ಟವರಿಗೂ ಭಾರಿ ಖುಷಿ, ಅವನು ಕೊಟ್ಟಿದ್ದು ಭಾರಿ ಸಾರ್ಥಕವಾಯಿತು ಅಂತೇಳಿ. ಆಗ ರಾಜರಿಗೆಲ್ಲ ಭಾರಿ ಸಂತೋಷವಾಗಿದೆ, ನಾವು ದುಡ್ಡು ಇಟ್ಕೊಂಡಿದ್ವಿ ಅಂತ ಕೆಲಸ ಮಾಡಿರಲಿಲ್ಲ, ಆದರೆ ಪಾಂಡವರು ಮಾಡಿದ್ದಾರೆ ಅಂತ ಅವರಿಗೂ ಭಾರಿ ಸಂಭ್ರಮನೆ. ಆ ರೀತಿ ನಡೀತಾ ಇದ್ದಾಗ ಎಲ್ಲರಿಗೂ ಭಗವಂತ ಕೆಲಸ ಕೊಟ್ಟ. ಪಾಂಡವರಿಗೆ ಬಂದವರೆಲ್ಲ ತಪ್ಪ ಕಾಣಿಕೆಗಳ ಪ್ರವಾಹವನ್ನೇ ಹರಿಸ್ತಾ ಇದ್ದಾರೆ. ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸ ಕೃಷ್ಣ ದುರ್ಯೋಧನಿಗೆ ಕೊಟ್ಟಿದ್ದ, ಅದನ್ನೆಲ್ಲ ಇಸ್ಕೋತಾ ಇದ್ದ. ವಿನಿಯೋಗ ಮಾಡೋ ಒಂದು ಅಧಿಕಾರವನ್ನು ಕರ್ಣನಿಗೆ ಕೊಟ್ಟಿದ್ದಂತೆ ಪರಮಾತ್ಮ. ಕರ್ಣೇಂ ಕರ್ಣಂ ದಾನೇ ಮಹಾಮನಾಹ ಅಂತ ಭಾಗವತ ಪುರಾಣದಲ್ಲಿ ಹೇಳಿದ್ದ. ದಾನ ಕಾರ್ಯವೆಲ್ಲ ಕರ್ಣನು, ಇಸ್ಕೊಳ್ಳೋದೆಲ್ಲ ದುರ್ಯೋಧನ, ಮತ್ತು ಅಡಿಗೆ ಮೇಲ್ವಿಚಾರಣೆಯೆಲ್ಲ ಸಾಕ್ಷಾತ್ ಭೀಮಸೇನ ದೇವರ ವಿಚಾರಣೆ. ಇನ್ನು ಸ್ವತಃ ಕೃಷ್ಣ ಪಾದಾವನೇ ಜನೇ ಬಂದಂತ ಜಾರಿಗಳ ಪಾದ ಪ್ರಕ್ಷಾಳನೆ ಕೆಲಸವನ್ನು ಕೃಷ್ಣ ತಾನು ವಹಿಸಿಕೊಂಡಿದ್ದಂತೆ. ಆ ಮೂಲಕವಾಗಿ ಸಮಾಜಕ್ಕೆ ತೋರಿಸ್ತಾನೆ, ಯಾರು ಅತ್ಯಂತ ನಮ್ರನಾಗಬಲ್ಲ ಅವನಷ್ಟೇ ಮೇರಿರಕ್ಕೆ ಸಾಧ್ಯ. ಯಾವನು ಉದ್ಧತನಾಗ್ತಾನೆ, ಉನ್ಮತ್ತನಾಗ್ತಾನೆ, ಅವನು ಪತನವನ್ನೇ ಹೊಂತಾನೆ ಅಂತ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅಲ್ಲಿ ನಡೀತಾ ಇದೆ ಯಾಗ. ಅಲ್ಲಿ ಸತತ ಅನ್ನದಾನ ಅಂತ ಹೇಳಿದರೆ ಊಟದ ಮೇಲೆ ಊಟ ಸಾರ ಹಾಕ್ತಾನೆ ಇದ್ರಂತೆ. ಅಲ್ಲೊಂದು ಗುರುತು ಹೇಳ್ತಾರೆ, ಸಾಮಾನ್ಯವಾಗಿ ಲೆಕ್ಕ ಹೇಗಿಡಬೇಕು, ಅದಕ್ಕೆ ಎಷ್ಟು ಜನ ಊಟ ಮಾಡಿದ್ರು ಅಂತ ಹೇಳಿ ಹೇಗೆ ಎಣಿಸಬೇಕು ಅಂತ ಪ್ರಶ್ನೆ. ಅಲ್ಲಿ ಉತ್ತರ ಕೊಡ್ತಾರೆ, ಅಲ್ಲಿ ಒಂದು ಗುರುತು ಮಾಡಿದ್ರಂತೆ, 100,000 ಜನದ ಊಟ ಆದ ತಕ್ಷಣ ಒಂದು ಗಂಟೆ ಬಾರಿಸ್ತಿದ್ರು. 100,000 ಜನದ ಊಟ ಆಗ್ತಿರ್ಲಿಕ್ಕೆ ದೊಡ್ಡ ಒಂದು ಬೆಲ್ ಆಗ್ತಿತ್ತಂತೆ. ಆ ಬೆಲ್ ಎಷ್ಟು ಸರ್ತಿ ಆಗ್ತಿತ್ತು ಅಂದರೆ ಆಗ್ತಾನೇ ಇತ್ತು ಅಂತ ಹೇಳ್ತಾರೆ. ಆಗ ಲೆಕ್ಕ ಹಾಕಿ ಎಷ್ಟು ಜನ ಊಟ ಮಾಡಿರೋದು ಲೆಕ್ಕ ಹಾಕಿ, 700,000 ಆದ ತಕ್ಷಣ ಕೌಂಟ್ ಮಾಡಿದ ತಕ್ಷಣ ಬೆಲ್ ಆಗ್ತಾನೆ, ಅದು ಸರ 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 ಹೊಡಿತಾನೆ ಇತ್ತಂತಾರೆ. ಆ ಎಷ್ಟು ಜನಕ್ಕೆ ಕೊಟ್ಟಿರ್ಬೋದು ಪಾಂಡವರು. ಅದೇ ಯಜ್ಞಯಾಗಗಳು ಅಂತ ಹೇಳಿದ್ರೆ ಹಿಂದಿನ ಕಾಲಕ್ಕೆ ಎಷ್ಟು ಸುಲಭವಾಗಿ ಸಮಾಜಕ್ಕೆ ಎಲ್ಲರೂ ಕೂಡ ಅಲ್ಲಿ ನಡೆಯುವಷ್ಟು ದಿವಸ ಮನೆಯಲ್ಲಿ ಯಾರ ಮನೆಯಲ್ಲೂ ಅಡಿಗೆ ಇಲ್ಲವೇ ಇಲ್ಲ, ಎಲ್ಲರ ಊಟ ಕೂಡ ಪಾಂಡವರ ಅದರಲ್ಲೇನೆ. ಮತ್ತೆ ಯಾರಿಗೂ ಅವ್ಯವಸ್ಥೆ, ಸಮಾರಂಭ ಅಂದರೆ ಅವ್ಯವಸ್ಥೆನೆ ನಮ್ಮಲ್ಲಿ ಸಾಮಾನ್ಯವಾಗಿ. ಅವ್ಯವಸ್ಥೆ ಹೆಸರೇ ಇಲ್ಲ, ಮನೆಯಲ್ಲಿ ಅರಿತು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ವ್ಯವಸ್ಥೆಯನ್ನು ಪಾಂಡವರು ಮಾಡಿದ್ರಂತೆ. ಸ್ವಲ್ಪ ಕೃಷ್ಣ ಪರಮಾತ್ಮ ಅಲ್ಲಿ ನಿಂತಿದ್ದಾನೆ. ಅಂಥ ಯಾಗದೊಳಗೆ ಕೊನೆಗೊಂದು ಪ್ರಶ್ನೆ ಬಂತು. ಯಾಗದ ಅತ್ಯಂತ ಮುಖ್ಯವಾದ ಅಂಗಗಳು ಎರಡು. ಒಂದು, ಜ್ಞಾನ ಕಾರ್ಯ ನಡೀಬೇಕು. ಯಾವುದೇ ಸಭೆ ಸಮಾರಂಭಗಳಲ್ಲಿ ಜನ ಸೇರ್ತಾರೆ, ಆ ಸೇರಿದ ಜನ ವಿಶೇಷವಾದ ತತ್ವಜ್ಞಾನ ಪಡ್ಕೊಂಡು ಹಾಗೆ ಆಗಬೇಕು. ಅಲ್ಲಿ ಅನ್ನ ಜ್ಞಾನ ಎರಡು ಕೊಡಬೇಕು. ಅನ್ನ ಅವತ್ತೇ ಜೀರ್ಣ ಆಗುತ್ತೆ, 3 ತಾಸಿನ ಮೇಲೆ ಅನ್ನ ಹೊಟ್ಟೆಯಲ್ಲಿ ಇರೋದಿಲ್ಲ, ಇರಬಾರದು ಕೂಡ, ಇದು ಅಜೀರ್ಣ, ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಅನ್ನ 3 ತಾಸಿನ ಹೊಟ್ಟೆಯಲ್ಲಿ ಇರಬಾರ್ದು, ಅದು ದೇಹಕ್ಕೆ ಮುಟ್ಟಿಬಿಡಬೇಕು, ಅದು ಜೀರ್ಣ ಆಗಿ ಹೋಗಿಬಿಡಬೇಕು. ಆದರೆ ಜ್ಞಾನ ಹಾಗಲ್ಲ, ಶಾಶ್ವತ ಉಳಿಬೇಕು. ಅಂದರೆ ನಶ್ವರವಾದ ಅನ್ನ, ಶಾಶ್ವತವಾದ ಜ್ಞಾನ ಎರಡನ್ನೂ ಕೂಡ ಕೊಡತಕ್ಕಂಥ ಒಂದು ವ್ಯವಸ್ಥೆ ಯಜ್ಞಯಾಗದ ಅತ್ಯಂತ ಮುಖ್ಯವಾದ ಅಂಗ. ಅದು ಅಲ್ಲಿ ಬಂದ ಜನಗಳಿಗೆಲ್ಲ 100 ಸಂಶಯಗಳಿರುತ್ತೆ, ಅವೆಲ್ಲ ಪರಿಹಾರ ಆಗಬೇಕು. ಅದಕ್ಕೇನೆ ತತ್ವ ನಿರ್ಣಯ ಕಥಾ ಬಹುವಿರಿ, ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವಿರಿ, ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವಃ. ಅಲ್ಲಿ ಸತ ವೇದವ್ಯಾಸ ದೇವರು ಸಭೆಗೆ ಅಧ್ಯಕ್ಷರಾಗಿ ಕೂತಿದ್ದ. ಎಷ್ಟೋ ಸತ್ಯ ಸಭೆ ಸಮಾರಂಭಗಳಲ್ಲಿ ಅದು ಅರ್ಧಕ್ಕೆ ಮುಗಿಯೋದು ಅಥವಾ ಗೊಂದಲ ಆಗೋದು, ತಪ್ಪಿಗೆ ಜಯ ಆಗೋದು ಆಗಬಹುದು. ಯಾವಾಗ ಅಸಮರ್ಥನಾದ ಅಧ್ಯಕ್ಷ ಕೂತಿದ್ರೆ ಏನೇ ನಡೆದೋಗ್ಬಿಡುತ್ತೆ. ಅಲ್ಲಿ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನಃ, ಮತ್ತು ಅಧ್ಯಕ್ಷರು ಒಂದು ಎಷ್ಟೋ ಸರ್ತಿ ಯಾರು ಕರ್ಕೊಂಡು ಮಾಡಿಸಿದ್ದು ಬಂದ್ಬಿಡ್ತಾರೆ ಕೊನೆಗೆ, ಯಾರು ಸಿಕ್ಕರು ಅವರು ಕರ್ಕೊಂಡು ಬಂದ ಕಾಲ ಬರಬಹುದು. ಅಲ್ಲಿ ಹಾಗಿಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರನ್ನು ಕೂಡಿಸಿದ್ದಾರೆ ಅವರು. ಮುನೀನಾಮಪ್ಯಹಂ ವ್ಯಾಸ ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ. ಸಾಕ್ಷಾತ್ ವೇದವ್ಯಾಸ ದೇವರು ಅಂದರೆ ನಾರಾಯಣನೇ, ನಾರಾಯಣ ರೂಪದಲ್ಲಿ ಕೂತಿದ್ದಾನೆ. ಭೀಮಸೇನ ಸಭೆ ಕಂಡಕ್ಟ್ ಮಾಡೋದು ಯಾರು ಅಂದರೆ ಭೀಮಸೇನ, ಯಾರಿಗೂ ಅವ್ಯವಸ್ಥೆ ಹೆಸರೇ ಇಲ್ಲ. ಜ್ಞಾನ ಕಾರ್ಯದ ಅಧ್ಯಕ್ಷತೆ ಇವರದ್ದು, ನಿರ್ವಹಣೆ ಭೀಮಸೇನ ದೇವರದ್ದು. ಇನ್ನು ಉಳಿದ ಋಷಿಗಳು ಮುನಿಗಳು ದೇವತೆಗಳು ಎಲ್ಲ ಸೇರಿದ್ದಾರಂತೆ. ತತ್ರ ಸರ್ವ ಜಗದೇಕ ಸಂಗಮೆ, ಎಷ್ಟು ಜನ ಸೇರಿದ್ರು ಅನ್ನೋದ್ರ ಮೇಲೆ ಅದರ ಮಹತ್ವ ಜಾಸ್ತಿ. ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್, ಎಷ್ಟೇ ಸೇರಿದ್ರು ಸ್ಟೇಟ್ ಲಿಮಿಟೆಡ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ನ್ಯಾಷನಲ್ ಅಂತಾರೆ, ಇಮಿಡಿಯೇಟ್ ನ್ಯಾಷನಲ್ ಲಿಮಿಟೆಡ್ ಆಗುತ್ತೆ. ಇಂಟರ್ನ್ಯಾಷನಲ್ ಅಂತಾರೆ, ಅದು ವ್ಯಾಪ್ತಿ ದೊಡ್ಡದಾಗುತ್ತೆ. ಪಾಂಡವರ ಆಸ್ತುಯಾಗದೊಳಗೆ ಇಂಟರ್ನ್ಯಾಷನಲ್ ಅಲ್ಲ, ಬರೀ ನ್ಯಾಷನಲ್ ಅಂತ ಯೋಚನೆ ಮಾಡಬೇಡಿ. ಸರ್ವ ಜಗದೇಕ ಸಂಗಮೆ, ಸಮಸ್ತ ವಿಶ್ವದ ಎಲ್ಲ ಗ್ರಹಗಳ ಜನ ಬಂದಿದ್ರು, ಅದು ಭಾರಿ ಆಶ್ಚರ್ಯ. ಇವತ್ತಿನ್ನೂ ಮನಸ್ಸು ಕನಸ್ ಕಾಣ್ತಿದ್ದಾನೆ ಅಷ್ಟೇ, ಸಾಧ್ಯವಾಗಿಲ್ಲ. ಸ್ವತಃ ಬ್ರಹ್ಮದೇವರು ಬಂದಿದ್ರಲ್ಲಿ, ಇಂದ್ರಾದಿ ದೇವತೆಗಳು ಬಂದಿದ್ರು, ಲಿಪ್ಪಾಲಕರೆಲ್ಲ ಬಂದಿದ್ರಲ್ಲಿ, ಸಮಸ್ತ ದೇವತೆಗಳು ಋಷಿಗಳು ಮುನಿಗಳು ಜೊತೆಗೆ ದುಷ್ಟರುಗಳು ದುರ್ಯೋಧನಾದಿ ಮಹಾಮಹಾ ದೈತ್ಯರುಗಳು ಅಲ್ಲಿ ಸೇರಿದ್ರು. ಅವರೆಲ್ಲರ ಮಧ್ಯೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರೀಯಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಅಂದರೆ ಭಗವಂತನಿಗೆ ಮಿಗಿಲಾದ ವಸ್ತು ಇಲ್ಲ, ಇದು ಸಿದ್ಧಾಂತ. ಎಲ್ಲರೂ ಎಲ್ಲ ಕಾಲಕ್ಕೆ ತಿಳ್ಕೊಳ್ಬೇಕಾದ ಮಾತು, ದೇವರಿಗಿಂತ ದೊಡ್ಡ ವಸ್ತು ಯಾವುದಿದೆ? ಅದಕ್ಕಿಂತ ದೊಡ್ಡ ವಸ್ತು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತಿದ್ದಾನಂತೆ ಜಗತ್ತು ಬದುಕಿದೆ ಅಷ್ಟೇ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಸಾಯೋ ಮುದುಕನವರಿಗೆ ಪ್ರತಿಯೊಬ್ಬನು ಕೂಡ ಪ್ರತಿಕಾರದಲ್ಲೂ ತಿಳಿಬೇಕಾದವ. ಹೇಗೆ ಆಕಾಶವನ್ನು ಅವಲಂಬಿಸಿ ಹೇಗೆ ಬದುಕಿದ್ದೇವೆ ನಾವು? ಹೇಗೆ ಗಾಳಿಯಿಂದ ಬದುಕಿದ್ದೇವೆ, ನೀರಿನಿಂದ ಬದುಕಿದ್ದೇವೆ, ಅನ್ನದಿಂದ ಬದುಕಿದ್ದೇವೆ? ಅದೆಲ್ಲದಕ್ಕೂ ಮೂಲ ಸಾಕ್ಷಾತ್ ಪರಮಾತ್ಮನಾದ್ದರಿಂದ ಅವನಿಂದ ಬದುಕಿದ್ದೇವೆ. ಜನ್ಮಾದ್ಯಶ ಯತಃ, ದಾರಿ ತಪ್ಪಿದ ಜನಗಳನ್ನು ಇಂಥ ಸಭೆ ಸಮಾರಂಭಗಳು ಸರಿಯಾದ ದಾರಿಗೆ ತರಬೇಕು ಅನ್ನೋದು ಅವುಗಳ ಉದ್ದೇಶ. ಅದೆಲ್ಲ ನಡೀತಂತೆ. ಕೊನೆಯ ಹಂತದೊಳಗೆ ಧರ್ಮರಾಜ ಕೇಳಿದ, ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಕೇಳಿದ. ಅದಿಷ್ಟು ಥಿಯರಿ, ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾದ್ರೆ. ದೇವರ ಬಗ್ಗೆ ಮಾತಾಡೋದು ದೇವರು ಬಿಟ್ಟು ತಾನು ತಿಂದ ಅಂತ ಹೇಳಿದರೆ ಹೇಳಿದ್ದೇ ಒಂದು ಮಾಡಿದ್ದೇ ಒಂದಾಯಿತು. ಈಗ ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಭೀಷ್ಮರನ್ನು ಕೇಳಿದ. ಭೀಷ್ಮರು ಸರಿಯಾದ ಉತ್ತರ ಕೊಡ್ತಾರೆ. ಭೀಷ್ಮರು ವಯಸ್ಸಿನಲ್ಲಿ ವೃದ್ಧರು, ಸಂಬಂಧದಲ್ಲಿ ಕುರುಕುಲ ಪಿತಾಮಹರು, ವಿದ್ಯಾಭ್ಯಾಸದಲ್ಲಿ 525 ವರ್ಷ ಓದಿದವರು. ಇನ್ನೇನು ಬೇಕು ಅವರಿಗೆ? ವಯಸ್ಸಿದೆ. ಒಬ್ಬ ಮನುಷ್ಯ ಪೂಜ್ಯನಾಗಬೇಕಾದ್ರೆ 5 ಗುಣ ಇರಬೇಕು. ವಿತ್ತಂ ಬಂಧುರು ವಯಃ ಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋಹಿ ಉತ್ತರೋತ್ತರಂ ಅಂತ ಒಂದು ಸ್ಮೃತಿಯ ಮಾತು ಆಚಾರ್ಯ ಉಲ್ಲೇಖ ಮಾಡ್ತಾರೆ. ವಿತ್ತಂ ಶ್ರೀಮಂತಿಕೆ ಒಂದು ಕಾರಣ, ಬಂಧು ಬಂಧುತ್ವ ಎರಡನೇ ಕಾರಣ, ವಯಃ ವಯಸ್ಸಾಗಿರೋದು ಮೂರನೇ ಕಾರಣ, ಕರ್ಮ ಅವರು ಮಾಡಿದ ಸಾಧನೆ ನಾಲ್ಕನೇ ಕಾರಣ, ವಿದ್ಯಾ ಅವರ ಜ್ಞಾನ ಐದನೇ ಕಾರಣ. ಇಲ್ಲಿ ಭೀಷ್ಮರಲ್ಲಿ ಎಂಥ ವಯಸ್ಸಿತ್ತು, ಎಂಥ ಬಂಧುತ್ವ ಇತ್ತು, ಎಂಥ ಕರ್ಮ ಮಾಡಿದವರು, ಎಂಥ ಸಾಹಸ ಮಾಡಿದವರು. ತಂದೆಗೋಸ್ಕರ ರಾಜ್ಯವನ್ನೇ ತ್ಯಾಗ ಮಾಡಿದವರು, ತಂದೆಗೋಸ್ಕರ ತಮ್ಮ ವಿವಾಹವನ್ನೇ ಕೈಬಿಟ್ಟವರು, ಅಂಥ ಸಾಧನೆ ಮಾಡಿದವರು. ವಿದ್ಯಾ 525 ವರ್ಷ ಓದಿದವರು, ಡ್ಯುರೇಷನ್ ನೋಡಿ 525 ವರ್ಷ ಓದಿದ್ದಲ್ಲಿ ಪರಶುರಾಮ ದೇವರ ಹತ್ರ ಬೃಹಸ್ಪತಿ ಆಚಾರ್ಯರ ಹತ್ರ ಲೆಕ್ಕ ಹಾಕಿ 10 ವರ್ಷ ಓದಿದ್ದಾನೆ ಒಂದೇ ಪ್ರೈಮರಿ ಸ್ಕೂಲ್ ಅಂದರೆ ಗಾಬರಿ ಆಗ್ತದೆ, ಎಷ್ಟು ಫೇಲ್ ಆಗಿರ್ಬೇಕು ಲೆಕ್ಕ ಹಾಕ್ಬೇಕ. ಆದರೆ ಇವತ್ತು ಪರಶುರಾಮ ದೇವರ ಹತ್ರ ಓದಿದ್ದಾನೆ ಅಂತ ಹೇಳಿದರೆ ಲೈಬ್ರರಿಯಲ್ಲಿ ಯಾವಾಗಲೂ ಓದ್ತಾ ಇದ್ದಾರೆ ಎಂಬುದು ಬೇರೆ, ಅದೇ ಕ್ಲಾಸಲ್ಲಿ ಯಾವಾಗಲೂ ಕೂಡ್ತಾರೆ ಎಂಬುದು ಬೇರೆ. ಲೈಬ್ರರಿಯಲ್ಲಿ ಯಾವಾಗ ಓದ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಜ್ಞಾನ ಸಂಪಾದನೆ ಮಾಡ್ತಾನೆ ಅಂತಲೇ ಅರ್ಥ. ಅದು ಒಂದೇ ಕ್ಲಾಸಲ್ಲಿ ಕೂತಾದ್ರೆ ಫೇಲ್ ಆಗ್ತಾನೆ ಅಂತ. ಪರಶುರಾಮ ದೇವರು ಅಂದರೆ ವಿಶ್ವಾಧಿಪತಿಗಳು, ಸಾಕ್ಷಾತ್ ಪರಶುರಾಮನ ಭಗವಂತನ ದಶಾವತಾರಗಳಲ್ಲಿ ಒಂದು. ಅಲ್ಲೇ 8 ವರ್ಷ ಓದಿ ಶಸ್ತ್ರಾಸ್ತ್ರಗಳನ್ನು ಸಂಪಾದನೆ ಮಾಡಿ ವಿಶೇಷವಾಗಿ ಅದನ್ನು ಉಪಯೋಗಿಸಿಕೊಂಡು ಬದುಕಿದವರು. ಜೊತೆಗೆ ವಿದ್ಯಾ, ಅಂಥ ವಿದ್ಯಾವಂತರನ್ನ ಧರ್ಮರಾಜ ಕೇಳಿದ. ಇವತ್ತು ಕಮಿಟಿ ಮಾಡ್ತಾರಲ್ಲ, ಕಮಿಟಿಯವನಿಗೆ ಏನು ತಿಳುವಳಿಕೆನೇ ಇಲ್ದಿರತಕ್ಕಂಥ ಮಾಡೋ ಜನಗಳು, ಅಥವಾ ಅವನೇ ಕರಪ್ಟ್ ಆಗಿರ್ತಾನೆ ಎಷ್ಟೋ ಸಲ. ಇವನ್ನೆಲ್ಲ ತಪ್ಪಿತಸ್ಥ ಹಿಡಿದಕ್ಕೆ ಅಂತ ಮಾಡಿದರೆ ಇವನೇ ಭಾರಿ ತಪ್ಪಿತಸ್ಥನಾಗಿದ್ದರೆ ಅವನ್ಯಾರು ಹಿಡಿತಾನೆ ಈ ಮಧ್ಯೆ? ಇವತ್ತು ಇದನ್ನು ನೋಡಿ ಕಲಿಬೇಕಾಗ. ಭೀಷ್ಮರನ್ನು ಕೇಳಿದಾಗ, ಅಂತ ತ್ಯಾಗ ಮಾಡಿದವರನ್ನು ಕೇಳಿದಾಗ, ನೋಡಿ ಭೀಷ್ಮರು ಬ್ರಹ್ಮಚಾರಿಗಳು, ಸ್ವಂತ ಅಂತೇನೂ ಇಲ್ಲ ಅವರಿಗೆ, ತಮ್ಮ ಕಡೆಯವರು ಹೇಳಾಗಿ ಸಂಭವ ಇಲ್ಲ. ಯಾರು ನಿಸ್ಪೃಹರಾಗಿರ್ತವ್ರನ್ನ ಕೇಳಿದರೆ ನ್ಯಾಯ ಸಿಕ್ಕುತ್ತೆ, ಇಲ್ಲ ಹೋದರೆ ಯಾವ ನಿಯಮ ಉಂಟು. ನೇರ ಸ್ಟ್ರೇಟಿವ್ ಏನಾದ್ರು ಎಕ್ಸಾಮಿನೇಷನ್ ಕೂತಿದ್ರೆ ಅವನ ವ್ಯಾಲಿಯರ್ ಆಗಬಾರದು ಅಂತ ಹೇಳಿಬಿಟ್ಟು. ತಮಾಷೆ ಅಂದರೆ ಹಿಂದೆಲ್ಲ ಆ ಇದರಲ್ಲೇ ಕೊಡ್ತಿರಲಿಲ್ಲ, ಆ ಬ್ಯಾಚಲ್ಲೇ ಅವನಿಗೆ ಕೊಡ್ತಿರಲಿಲ್ಲ, ಎಕ್ಸಾಮಿನೇಷನ್ ಶಿಪ್ಪೇ ಇಲ್ಲ, ಆ ವರ್ಷನೇ ಕೊಡ್ತಿರಲಿಲ್ಲ. ಆಮೇಲೆ ತುಂಬಾ ಜನ ಜಾಸ್ತಿ ಆದಾಗ ಏನ್ ಮಾಡಿಬಿಟ್ರು, ಅಟ್ಲೀಸ್ಟ್ ನಾವು ಬ್ಯಾಚ್ ಅವಾರ್ಡ್ ಮಾಡೋ ಪೂರ್ತಿ ಮಾಡೋಕೆ ಶುರು ಮಾಡಿದ್ರು ಅಷ್ಟೇ. ಜನ ಕಡಿಮೆ ಆದ್ರೆ ವ್ಯಾಲ್ಯೂಸ್, ಆಕ್ಚುಲಿ ಆ ವರ್ಷ ಅವ್ರಿಗೆ ವ್ಯಾಲ್ಯೂಶಿಪ್ ಬರ್ತಿರಲಿಲ್ಲ, ಅದೇನು ಕ್ಲೋಸ್ ನೇರ ಮಗನೇ ಆಗಬೇಕಾಗಿಲ್ಲ, ನೇರೆಷ್ಟು ರಿಲೇಟಿವ್ ಆಗಿದ್ರೆ ಸಾಕಾಗಿತ್ತು. ಯಾಕೆ ಅಕಸ್ಮಾತ್ ನ್ಯಾಯ ಸಲ್ಲದೆ ಹೋಗ್ಬೋದು ಅಂತ ಭಯ ಇರ್ತಿತ್ತು. ಇಲ್ಲಿ ಭೀಷ್ಮರಿಗೆ ಬಾಲ ಬ್ರಹ್ಮಚಾರ್ಯಗಳಾದ್ರಿಂದ ಆ ಸಂಪರ್ಕವೇ ಇಲ್ಲ. ಅಂಥವರನ್ನ ಧರ್ಮರಾಜ ಕೇಳಿದ, ಅವರು ಅತ್ಯಂತ ಶ್ರೇಷ್ಠ ಉತ್ತರವನ್ನೇ ಕೊಟ್ಟರು. ಕೃಷ್ಣಂ ಪೂಜ್ಯತಮಂ ಪ್ರಭುಂ ಪಿತಾಮಹ ಅಗ್ರ ಪೂಜಾರ್ಹ ಕೋತ್ರ ಲೋಕ ಸಮಾಗಮೇ. ಭೀಷ್ಮರೇ ತಾತ, ಇಷ್ಟು ಜನ ಸೇರಿದ್ದಾರೆ, ಯಾರಿಗೆ ಅಗ್ರ ಪೂಜೆ ಮಾಡಬೇಕು? ತಕ್ಷಣ ಉತ್ತರ ಕೊಟ್ಟರು, ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣನೇ ಅಗ್ರ ಪೂಜೆಗೆ ಅರ್ಹ. ನೋಡಿ, ಭೀಷ್ಮರು ತ್ಯಾಗ ಮಾಡಿದವರು, ಕೃಷ್ಣರು ತ್ಯಾಗ ಮಾಡಿದವರು. ಕೃಷ್ಣ ಭಗವಂತ ಎಷ್ಟು ತ್ಯಾಗ ಮಾಡಿದ್ದಾನು ಗೊತ್ತೇನು? ಕಂಸನನ್ನು ಕೊಂದ, ತಾನು ಕೊಡಲಿಲ್ಲ. ಕಂಸ ಯಾರನ್ನ ಹೊರಗೆ ಹಾಕಿ ತಾನು ರಾಜ್ಯದಲ್ಲಿ ಆಡ್ತಾ ಇದ್ದ? ಅವರ ಅಪ್ಪನನ್ನೇ, ಉಗ್ರಸೇನನ್ನೇ ಹೊರಗೆ ಹಾಕಿಬಿಟ್ಟಿದ್ದ. ಕೃಷ್ಣ ಏನ್ ಮಾಡಿ? ಉಗ್ರಸೇನನ್ನೇ ಕೂಡಿಸಿದ. ಅದೇ ರೀತಿ ಒಬ್ಬ ಶೃಗಾಲ ವಾಸುದೇವ ಇದ್ದ, ಅವನೇನು ಮಾಡಿದ್ದ? ರಾಜ್ಯ ಭ್ರಷ್ಟರನ್ನ ಮಾಡಿ ಒಳ್ಳೆಯವರನ್ನು ತೆಗೆದು ತಾನು ಕೂತಿದ್ದ. ಕೃಷ್ಣ ಅವನನ್ನು ತೆಗೆದ, ಅವನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಅದೇ ರೀತಿ ಜರಾಸಂಧನನ್ನು ಸಂಹಾರ ಮಾಡಿಸಿದ ಭೀಮಸೇನನ ಕೈಯಲ್ಲಿ. ಜರಾಸಂಧನ ಒಳ್ಳೆ ಅವನಿಗೆ ರಾಜ್ಯವನ್ನು ಕೊಟ್ಟ. ಇಡೀ ಮಹಾಭಾರತ ಭಾಗವತ ಓದಿ, ಕೃಷ್ಣ ಒಂದು ಸತಿ ರಾಜ್ಯ ಆಳಲೇ ಇಲ್ಲ. ಆತ ಕಿಂಗ್ ಮೇಕರ್ ರಾಜ್ಯ ಹೊರತು ಕಿಂಗ್ ಆಗಲೇ ಇಲ್ಲ ಕೃಷ್ಣ. ಇದು ವಿಶೇಷ. ಆದ್ರಿಂದ ಕೃಷ್ಣನಿಗೆ ಕೃಷ್ಣನ ಅಂಥ ತ್ಯಾಗ, ಭೀಷ್ಮರದ ಅಂಥ ತ್ಯಾಗ. ಹಿಂದೆ ಹೇಳಿದೆ, ದೇವಕಿ ಎಂಟನೇ ಗರ್ಭ ಕೃಷ್ಣ, ಗಂಗೆ ಎಂಟನೇ ಗರ್ಭ ಭೀಷ್ಮರು, ಇಬ್ಬರು ಅದೇ ರೀತಿ ಇರೋರು. ನಾವು ಭೀಷ್ಮಾಷ್ಟಮಿನೂ ಮಾಡ್ತೇವೆ, ಕೃಷ್ಣಾಷ್ಟಮಿನೂ ಮಾಡ್ತೇವೆ. ಭೀಷ್ಮಾಷ್ಟಮಿ ಬರ್ತಾ ಇದೆ, ಮಾಘ ಮಾಸ ಬಂತು ಅಂದ್ರೆ ಭೀಷ್ಮಾಷ್ಟಮಿ ಮಧ್ವರವಿ ರಥಸಪ್ತಿ ಮೂರು ಜೊತೆ ಬರ್ತಕ್ಕ ರಥಸಪ್ತಿ ಭೀಷ್ಮಾಷ್ಟಮಿ ಮಧ್ವರವಿ ಮೂರು ಕೂಡ ಆಚರಿಸಿ ಆಚರಿಸಿದೆ. ಭೀಷ್ಮರು ಅಂತ ಹೆಸರು ಮಾಡಿದವರು. ಕೃಷ್ಣನೋ ಸರ್ವೋತ್ತಮನಾದವನು. ತಕ್ಷಣ ಹೇಳ್ತಾರೆ, ಕೃಷ್ಣಂ ಪೂಜ್ಯತಮಂ ಪ್ರಭುಂ. ಈ ಮಾತು ಹೇಳಿದ ತಕ್ಷಣ ಧರ್ಮರಾಜ ಮಾಡಿಯೇ ಬಿಡ್ತಾನೆ. ಧರ್ಮರಾಜ ಗೊತ್ತಿಲ್ಲದೆ ಮಾಡಲಿಲ್ಲ, ತಿಳಿದೂ ಮಾಡ್ದ. ಸರ್ಕಾರ ಗೊತ್ತು, ಯಾರು ಅಪಾಯಿಂಟ್ ಮಾಡಬೇಕು ಅಂಥೇಳಿ ಸ್ಟಿಲ್ ಕಮಿಟಿ ಮಾಡಿ ಎಲ್ಲ ಮಾಡಿ ರಿಪೋರ್ಟ್ ಕೊಟ್ಟರೆ ಮಾಡಿಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ಹಾಗೆ ಮಾಡಿಬಿಟ್ರೆ ಎಷ್ಟು ಅರ್ಹ ವ್ಯಕ್ತಿ ಕೊಟ್ಟರು ಕೂಡ ಏನೋ ಮೋಸ ಆಗಿರ್ಬೋದು, ಸಂಶಯ ಬರ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನ್ಯಾಯವಾಗಿ ಬದುಕಬೇಕು ಅಷ್ಟೇ ಅಲ್ಲ, ನ್ಯಾಯವಾಗಿ ಬದುಕಿದ್ದೇವೆ ಅಂತ ತೋರಿಸಲೂ ಬೇಕು ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರೆ ಸರಿಯಲ್ಲ. ವಿದ್ಯಾರ್ಥಿ ಗೊತ್ತಿದ್ರು ಸಾಲದು, ಬರಿಬೇಕು ಅವನು. ನನಗೆಲ್ಲ ಗೊತ್ತು ಸಾರ್ ಅಂತ ಹೇಳಿದ್ರೆ ಬರತ್ ತೋರಿಸು ಅಂತ ಹೇಳಬೇಕೆ ಹೊರತು, ನನಗೆ ಗೊತ್ತು ನಿನಗೆ ಗೊತ್ತು ಅಂತ ಇಬ್ಬರು ಮಾತಾಡಿಕೊಂಡ್ರೆ ಅದು ಇದಲ್ಲ, ವೆರಿಫೈಯಬಲ್ ಅದು. ಇನ್ನೊಬ್ಬ ಎಷ್ಟು ವ್ಯಾಲ್ಯೂ ಮಾಡಿದ್ರು ಕೂಡ ಅವ್ನು ಮಾರ್ಕ್ಸ್ ಅಷ್ಟು ಬರಬೇಕು. ಇದನ್ನು ಲೋಕ ಬಹಿರಂಗ ನ್ಯಾಯ ಅಂತ ಕರೀತಾರೆ. ಜನ ಒಪ್ಪ ಹಾಗೆ ಸಿದ್ಧಾಂತ ಮಾಡಬೇಕು. ಅದಕ್ಕೋಸ್ಕರವಾಗಿ ಧರ್ಮರಾಜ ಕೃಷ್ಣ ಸರ್ವೋತ್ತಮ ತನ್ನ ಗೊತ್ತಿದ್ರು ಕೂಡ ಭೀಷ್ಮರ ಮೂಲಕ ಬರ ಹಾಗೆ ಮಾಡಿ ಆಮೇಲೆ ಕೇಳ್ತಾನೆ. ತಕ್ಷ್ಣ ಪೂಜೆ ಮಾಡೋದಿಲ್ಲ, ಘೋಷಣೆ ಮಾಡ್ತಾನೆ ಸಹದೇವನ ಕೈಯಲ್ಲಿ. ನೋಡಿ, ಈಗ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡ್ತಾ ಇದ್ದೇವೆ, ಯಾರ್ದಾದ್ರೂ ಆಕ್ಷೇಪಣೆಗಳಿದ್ರೆ ಹೇಳಬಹುದು ಅಂತ ಕೇಳಿಬಿಡ್ತಾನೆ. ಇಷ್ಟು ಹೈಲಿ ಡೆಮಾಕ್ರೆಟಿಕ್ ಅಪ್ರೋಚ್ ಅದು. ಯಾರ್ಯಾರು ಗೊಂದಲ ಇದ್ರೆ ಹೇಳಬಹುದು, ಸಂಶಯ ಇದ್ರೆ ಕೇಳಬಹುದು ಅಂತ ಹೇಳಿದ್ರೆ ಯಾರು ಮಾತಾಡೋದಿಲ್ಲ. ಆಗ ಧರ್ಮರಾಜ ಕೃಷ್ಣ ಅಗ್ರ ಪೂಜೆಯನ್ನು ಸಲ್ಲಿಸ್ತಾನೆ. ವಜ್ರಾಸವಳು ಬರೀತಾರೆ, ಯಾವ್ಯಾವುದೋ ಪೀಠದಲ್ಲಿ ಸನ್ಮಾನವಾಗಿದ್ದರೆ ಸಾಲದು, ರಾಜಸೂಯಾಗದೊಳಗೆ ರಾಜರಾಜರಿದ್ದಾಗ ಯಾರನ್ನ ಅಗ್ರ ಪೂಜೆ ಸಲ್ಲಿಸಿದ್ದು? ಧರ್ಮರಾಜ ಅಗ್ರ ಪೂಜೆ ಮಾಡಿದ್ದು ಯಾರಿಗೆ? ಕೃಷ್ಣನಿಗೆ. ಆದ್ದರಿಂದ ಲೋಕಭರಿತನೋ ರಂಗ ಅನೇಕ ಚರಿತನೋ, ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ ಆ ಸಭೆಯಲ್ಲಿ ಸನ್ಮಾನವಾಗಿದ್ದು ಭಾರಿ ಮುಖ್ಯ ಅಂತ ಹೇಳಿದ್ದಾರೆ. ಅದು ಮುಗೀತು. ಆಗ ಶಿಶುಪಾಲ ಶುರು ಮಾಡಿದ. ಶಿಶುಪಾಲ ಮೊದಲು ಬೈದಿದ್ದಲ್ಲ, ಆಮೇಲೆ ಶುರು ಮಾಡ್ತಾರೆ. ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿದಾಗ ಅದನ್ನು ಬಿಟ್ಟುಬಿಟ್ಟು ಆಮೇಲೆ ಉಪಯೋಗ ಮಾಡ್ಕೊತಾರೆ. ಅಂದ್ರೆ ತನ್ನ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ. ಅವನು ಆ ಟೈಮ್ ನಿಜವಾದ ಆರ್ಗ್ಯುಮೆಂಟ್ ಇದ್ರೆ ಮಾಡಬಹುದಾಗಿತ್ತು, ಸುಮ್ಮನೆ ಇದ್ದ. ಪೂಜೆ ಮಾಡಿದ್ಮೇಲೆ ಶುರು ಮಾಡಿದ, ಓ ಭಾರಿ ಅನ್ಯಾಯ ಇದು, ಕೃಷ್ಣನಿಗೆ ಮಾಡಬಾರ್ದಾಗಿತ್ತು ಅಂತ ಶುರು ಮಾಡಿ ಅವನ್ನೇ ಕಮಿಟಿ ಮೆಂಬರ್ ಮಾಡಿ ಏನು ಕೊಡ್ತಿದ್ದ ಅಂತ ಗೊತ್ತಾಗ್ತದೆ. ಪನ್ನ ಹೇಳಿದ್ದೀನಿ ಈಗಾಗಲೇ, ಕರ್ಣನೆ ಮಾಡಬಾರ್ದಾಗಿತ್ತೆ, ಆಮೇಲೆ ಶಕುನಿ ಮಾಡಬಾರ್ದಾಗಿತ್ತೆ. ಅಗ್ರ ಪೂಜೆಗೆ ಶಕುನಿ ಅಗ್ರ ಪೂಜೆ ಮಾಡಬೇಕಾಗಿತ್ತಂತೆ, ಯಾವ ಕ್ಯಾಲಿ ಬರಬೇಕು ಅವನು. ದುರ್ಯೋಧನೆ ಮಾಡಬಾರ್ದಾಗಿತ್ತೆ, ನನಗೆ ಮಾಡಬಾರ್ದಾಗಿತ್ತೆ, ಈ ಸ್ಥಿತಿ ಬಂತವನು, ನನಗೆ ಮಾಡಬಾರ್ದಾಗಿತ್ತೆ. ಇಂಥವರೆಲ್ಲ ಕೇಳಿದರೆ ಎಷ್ಟು ಅನ್ಯಾಯ. ಅಂದರೆ ಭೀಷ್ಮರು ಹೇಗೆ ಮಾತಾಡಿದ್ದಾರೆ, ಶಿಶುಪಾಲ ಹೇಗೆ ಮಾತಾಡ್ತಾನೆ. ಶಿಶುಪಾಲ ಹೆಸರಿತಕ್ಕಂತೆ ಇದೆ ಅವನು, ಶಿಶುಪಾಲ. ಅವನು ಚೈಲ್ಡಿಶ್ ಬಿಹೇವಿಯರೇ ಹೊರತು ಏನು ಕ್ವಾಲಿಟಿ ಇರಲೇ ಇಲ್ಲ. ಧರ್ಮರಾಜ ನಿಜವಾಗಲೂ ಆಶ್ಚರ್ಯ ನೋಡಿ, ಧರ್ಮರಾಜ ತಾತ ಗುರುಕುಲ ಪಿತಾಮಹ, ಭೀಷ್ಮರೇ ಇವರಿಗೆಲ್ಲ ಗುರುಕುಲ ಪಿತಾಮಹರು. ಶಿಶುಪಾಲ ಏನು ಅಂತ ನಮಗೆ ಗೊತ್ತಿದೆ, ಆತ ಸಾಕ್ಷಾತ್ ಧರ್ಮರಾಜನಿಗೆ ಹೆಣ್ಣು ಕೊಟ್ಟ ಭಾವ. ಧರ್ಮರಾಜನ ಹೆಂಡತಿ ದೇವಕಿಯನ್ನು ಒಳ್ಳೊಬ್ಬಳಿದ್ಲು, ಕೃಷ್ಣರ ತಾಯಿ ದೇವಕಿ ಬೇರೆ ಅಂತ ಹೇಳಿದ್ದೇನೆ. ಈ ದೇವಕಿಯ